ಸುಗ್ರೀವ, ನಾನು ಆಡುವಂತಹ ಮಾತುಗಳನ್ನು ನೀವೆಲ್ಲ ಗಮನವಿಟ್ಟು ಕೇಳಬೇಕು. ರಾವಣನಿಂದ ನಮಗೆ ಅನ್ಯಾಯವಾಗಿದೆ ಖಂಡಿತ, ಆದರೂ ಇದನ್ನು ಕಂಡಾಗ ಸಂತೋಷವಾಗ್ತಾ ಇದೆ. ಆದ್ರೆ ಉತ್ಸಾಹ ಅನ್ನುವುದು ಉದ್ವೇಗ ಆಗಬಾರದಲ್ಲ, ಅದರಿಂದ ಅನ್ಯಾಯವೂ ಆಗಬಾರದು. ಶ್ರೇಷ್ಠವಾದಂತಹ ಸೂರ್ಯವಂಶೀಯರು ನಾವು ಮಾಡುವಂತಹ ಯಾವುದೇ ಕಾರ್ಯವು ಜನತೆಗೆ ಆದರ್ಶವಾಗಿ ಮಾದರಿಯಾಗಿ ಇರಬೇಕಾಗ್ತದೆ. ಅನ್ಯಾಯ ಮಾಡಿದವನನ್ನು ವಿಚಾರಿಸದೆ ದಂಡಿಸುವುದು ಅಂದ್ರೆ ಅದು ಸರಿಯಾಗೋದಿಲ್ಲ. ಅಪರಾಧ ಮಾಡಿದಂತಹ ರಾವಣನು ಈ ಹೊತ್ತು ಶಿಕ್ಷಾರ್ಹನೇ ಹೌದು, ಆದರೂ ಅವನ ತಪ್ಪನ್ನು ಅವನಿಗೆ ತಿಳಿಸಿಕೊಡಬೇಕು. ಅದಕ್ಕಾಗಿ ಯಾರಾದರೂ ಪರಿಣತರಿದ್ದರೆ ಅಂತವರ ಮೂಲಕ ಅವನಿಗೆ ಮನದಟ್ಟಾಗುವಂತೆ ವಿವರಣೆ ನೀಡಬೇಕು. ನನ್ನ ಸತಿಯಾದಂತಹ ಸೀತೆಯನ್ನು ಅಪಹರಿಸಿದ್ದರಿಂದ ಅವಳನ್ನು ಮರಳಿ ತಂದು ನನಗೆ ಒಪ್ಪಿಸಬೇಕು, ಅಷ್ಟೇ ಸಾಕಾಗೋದಿಲ್ಲ. ಸಹೋದರನೆಂಬ ಭಾವನೆಯನ್ನು ತೊರೆದು ವಿಭೀಷಣನನ್ನು ಹೊರಗಟ್ಟಿದ್ದಾರಷ್ಟೇ. ಆದುದರಿಂದ ಆ ತಮ್ಮನನ್ನು ರಾವಣ ಕೂಡಿಕೊಳ್ಳಬೇಕು. ಅಷ್ಟಾದರೆ ಅವನು ಮಾಡಿದಂತಹ ಅಪರಾಧವನ್ನು ನಾವು ಕ್ಷಮಿಸಬಹುದಾಗ್ತದೆ. ಆದ್ದರಿಂದ ಸಂತೋಷ ಯಾಕೆ ನಮಗೆ? ಸೀತಾಪಹಾರವೇ ಕಾರಣವಾಗಿ. ಆದ್ದರಿಂದ ಸೀತೆಯನ್ನು ಮರಳಿ ಕೊಟ್ಟಲ್ಲಿಗೆ ಪ್ರಕರಣ ಮುಗಿಸಬಹುದು, ಅವನಲ್ಲಿ ಸಂಧಾನ ಆಗಲೇಬೇಕು. ಯಾರನ್ನು ಕಳಿಸೋಣ ಅಂತ ಯೋಚಿಸಿದ್ರೆ ವಾನರರಿಗೂ ಮತ್ತು ಈ ರಾಕ್ಷಸ ವರ್ಗಕ್ಕೂ ಒಂದು ರೀತಿಯ ಸ್ನೇಹ ಮೊದಲಿತ್ತು. ಈಗ ಆಡಳಿತ ಬದಲಾದರೂ ಕೂಡ ಆ ಸ್ನೇಹ ತೊರೆದು ಹೋಗಬೇಕು ಅಂತ ಏನೂ ಇಲ್ಲ. ಆದ್ದರಿಂದ ಯಾವನಾದರೂ ಪರಿಣತಮತಿಯೊಬ್ಬನನ್ನು ಕಳುಹಿಸಿಕೊಟ್ಟು ರಾವಣನಿಗೆ ಹಿತೋಪದೇಶವನ್ನು ಮಾಡಿ ಅವನ ಬುದ್ಧಿಯನ್ನು ತಿದ್ದುವಲ್ಲಿ ಹೋದವನು ಸಮರ್ಥನಾದರೆ ಶುಭ ಆಗ್ತದೆ, ಸುಖ ಆಗ್ತದೆ. ಅದಲ್ಲ, ಹಿತೋಕ್ತಿ ಅವನಿಗೆ ಪಥ್ಯ ಆಗೋದಿಲ್ಲ, ಹೋದವನು ಹಿಂದೆ ಬಂದ್ರೆ ಮುಗಿಯಿತು, ನಾವು ನಿರ್ಣಯಿಸಿದಂತೆ ಮತ್ತೆ ಯುದ್ಧವನ್ನೇ ಸಾರಿ ಬಿಡಬಹುದು. ಆ ಬಗ್ಗೆ ಯೋಚಿಸಿ ಒಂದು ನಿರ್ಣಯಕ್ಕೆ ಬಾ ನೋಡೋಣ.
ಶ್ರೀರಾಮಚಂದ್ರ ರಾವಣನಲ್ಲಿ ಯುದ್ಧ ಮಾಡುವುದಕ್ಕಿಂತ ಮೊದಲು ಸಾರಿ ಸಂಧಾನದ ಕಾರ್ಯವನ್ನು ಕೈಗೊಳ್ಳುವುದಕ್ಕೆ ಮನಸ್ಸು ಮಾಡಿದ್ದಾರಂತೆ. ವಾನರೇಶ್ವರರಾದಂತಹ ನಮ್ಮ ಚಿಕ್ಕಪ್ಪನವರಾದಂತಹ ಸುಗ್ರೀವ ಮಹಾಶಯರು ಈ ಅವಕಾಶವನ್ನು ಮತ್ತಾರಿಗೂ ಕೊಡದೆ ನನಗೆ ಕೊಟ್ಟಿದ್ದಾರೆ. ರಾಮನ ಸೇವೆಗೆ ಒಬ್ಬನಿಗಿಂತ ಒಬ್ಬರು ತಾ ಮುಂದೆ ಅಂತ ಬರತಕ್ಕವರೇ ನಮ್ಮಲ್ಲಿ. ಈ ಸಂಧಾನದ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ನನಗೊಬ್ಬನಿಗೆ ಮಾತ್ರ ಯೋಗ್ಯತೆ ಅಂತ ಏನೂ ಅಲ್ಲ. ಆದ್ರೆ ಚಿಕ್ಕಪ್ಪ ಹೇಳ್ತಾರೆ, ನೀನು ಜಾಣನಿದ್ದಿ ಅಂಗದ, ಆದ್ರಿಂದ ನಿನ್ನದಾದಂತಹ ಯೋಗ್ಯತೆ ಮೇಲೆ ನಾನು ಭರವಸೆ ಇಟ್ಟಿದ್ದೇನೆ. ಸ್ವಾಮಿ ಕಾರ್ಯವನ್ನು ನಿನಗೆ ವಹಿಸಿಕೊಟ್ಟಿದ್ದೇನೆ, ಹೋಗು, ನಾನು ಹೇಳಿದಂತಹ ಮಾತುಗಳನ್ನೆಲ್ಲ ಅಲ್ಲಿ ತಿಳಿಸು, ಅಲ್ಲಿಂದ ಉತ್ತರವನ್ನು ತೆಗೆದುಕೊಂಡು ಬಾ ಎಂದು. ಈ ವಿಚಾರ ಕಪಿ ಸಮುದಾಯದಲ್ಲೇ ತಿಳಿದದೆ. ಎಲ್ಲರೂ ಅಂಗದನಿಗೆ ಒದಗಿದಂತಹ ಅವಕಾಶ ಇದು, ಅವನ ಜೀವನದ ಭಾಗ್ಯ. ಅವನು ಹೋದರೆ ನಮ್ಮೆಲ್ಲರ ಪ್ರತಿನಿಧಿಯೇ ಹೋದ ಹಾಗೆ ಸ್ವಾಮಿ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸುವುದಕ್ಕೆ ಅವನೇ ಸಮರ್ಥ ಎಂಬ ಈ ಭಾವದಿಂದ ಅಂಗದರಿಗೆ ಜಯವಾಗಲಿ, ಸ್ವಾಮಿ ರಾಮಚಂದ್ರನಿಗೆ ಜಯವಾಗಲಿ ಎಂಬ ಜಯ ಘೋಷವನ್ನು ಮಾಡ್ತಾ ಇದ್ದಾರೆ. ನಾನು ದೂರದ ಪರ್ವತವನ್ನು ಕಂಡು ದೂರದ ನಗರವನ್ನು ಗುರುತಿಸಿ ಅಲ್ಲಿಗೆ ನಡೆದು ಹೋಗುವುದಕ್ಕೆ ಕಾಲ ಎಷ್ಟು ಬೇಕು ಅದನ್ನು ಯೋಚಿಸಬೇಕಲ್ಲ. ಶೀಘ್ರ ಹೋಗಬೇಕು, ನಮಗೆ ಯಾವುದೇ ಉತ್ತರ ಅಲ್ಲಿಂದ ಸಿಗಬೇಕು. ಇದು ಸುಗ್ರೀವ ಮಹಾಶಯರ ಆಜ್ಞೆ ಅಂತ ಆದಮೇಲೆ, ಶ್ರೀರಾಮಚಂದ್ರನ ಇಚ್ಛೆ ಅಂತ ಆದಮೇಲೆ ನಾನು ಬೇಗನೆ ಸಾಗಬೇಕಲ್ಲ. ಅದಕ್ಕಾಗಿ ಎತ್ತರವಾದಂತಹ ಸ್ಥಳವೊಂದನ್ನು ಆರಿಸಿಕೊಂಡಿದ್ದೀನಿ, ಗಗನ ಮಾರ್ಗವನ್ನು ಹಿಡಿದು ಹೋಗುವುದು ಎಂಬ ತೀರ್ಮಾನವನ್ನು ಮಾಡಿದ್ದೀನಿ. ಮಹಾಧನುಸಿನಿಂದ ಹೊರಡುವ ದಿವ್ಯ ಮಾರ್ಗಗಳ ಹಾಗೆ ದೇಹವನ್ನು ಲಘುವಾಗಿಸಿ ಗಗನ ಮಾರ್ಗದಲ್ಲಿ ಬಹುವೇಗವಾಗಿ ಸಾಗಿ ನಗರ ಮಧ್ಯಕ್ಕೆ ಬಂದು ಇಳಿದಿದ್ದೇನೆ. ಇದು ಲಂಕಾ ನಗರ, ನಾನು ಬೀದೆಗೆ ಬಂದು ಇಳಿದದ್ದೇ ತಡ. ನನ್ನ ಈ ಇಳಿವಿಕೆ ಇಲ್ಲಿ ವಿಪರೀತ ಪರಿಣಾಮವನ್ನುಂಟು ಮಾಡಿದೆ. ಸುತ್ತಲ ವಾತಾವರಣದಲ್ಲಿ ಸೋಜಿಗೆ ಉಂಟಾಗಿದೆ, ಇದು ನನಗೆ ತಿಳಿಯುತ್ತದೆ. ಕೆಲವರು ನನ್ನ ಬಾಲವನ್ನು ನೋಡಿ ಇವನು ಅವನಲ್ಲ ಎಂಬ ಈ ರೀತಿಯಲ್ಲಿ ಮಾತುಗಳನ್ನು ಆಡ್ತಾ ಇದ್ದಾರೆ. ನಮ್ಮ ಹನುಮಂತ ಬಂದಾಗ ಅವನ ಬಾಲದಿಂದ ಏನು ಅನಾಹುತವಾಗಿದೆಯೋ ಅದರ ನೆನಪು ಇವರಿಗೆ ಆಗಿರಬೇಕು. ನಾನು ಇವರನ್ನೆಲ್ಲ ನೋಡ್ತಾ ಇರುವುದಲ್ಲ, ನನ್ನ ಆಗಮನದಿಂದ ಇವರ ಮೇಲೆ ಏನು ಪರಿಣಾಮ ಆಗಿದೆಯೋ ಅದು ನನಗೆ ಮುಖ್ಯವೂ ಅಲ್ಲ. ನನ್ನನ್ನು ಕಂಡು ಯಾರು ಹೆದರಿದರು, ಯಾರು ವಿಮರ್ಶೆ ಮಾಡಿದ್ರು, ಇದೆಲ್ಲ ನನಗೆ ಯಾಕೆ? ದೂರದಲ್ಲಿ ಕಾಣ್ತಾ ಇರುವಂತಹ ದೊಡ್ಡ ಮಂದಿರ ಇದೆಯಲ್ಲ, ಅದೇ ಆಸ್ಥಾನದ ಮಂದಿರ ಇರಬೇಕು. ನಾನು ಅಲ್ಲಿಗೆ ಹೋಗಬೇಕು ಎಂಬ ತೀರ್ಮಾನದಿಂದ ಬಂದನು. ರಾಕ್ಷಸರೆಲ್ಲ ಆ ಕಡೆಗೆ ಸಾಗುತ್ತಾ ಇರುವುದನ್ನು ಕಂಡ್ರೆ ಅಲ್ಲಿ ಸಭೆ ಸೇರಿರುವ ಹೊತ್ತು ಇದು ಎಂಬುದು ಸ್ಪಷ್ಟ. ನಡೆಯುತ್ತೇನೆ ಆ ಕಡೆಗೆ, ಆ ಮಹಾದ್ವಾರದ ಕಡೆಗಾಗಿ. ಕಂಡು ರೀತಿಯ ಮಾತುಗಳನ್ನು ಹೇಳುವಂತಹ ಕರ್ತವ್ಯ ನಿರ್ವಹಣೆಗಾಗಿ ಬಂದವನು ನಾನು. ಆದ್ರಿಂದ ನೇರಾಗಿ ಮಹಾದ್ವಾರದ ಕಡೆಗೆ ಬಂದರೆ ಏನು ಆಶ್ಚರ್ಯ, ಯಾರು ನೀನು, ಎಲ್ಲಿಂದ ಬಂದೆ ಎಂಬೊಂದು ಪ್ರಶ್ನೆಯನ್ನು ಈ ಕಾವಲಿನ ಭಟರು ಮಾಡುವುದಿಲ್ಲ. ನನ್ನನ್ನು ತಡೆಯುವ ಹೊಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನನ್ನ ಈ ವ್ಯವಹಾರ ಉಚಿತವಾಯಿತು. ಯಾಕೆ, ಬರುವಾಗ ನಾನು ಬರಿಗೈಯಿಂದ ಬರಲಿಲ್ಲ. ಕಲ್ಲು ಪರ್ವತ ನನ್ನದಾದಂತಹ ಆಯುಧವೆಂದು ನಾನು ಸ್ವೀಕಾರ ಮಾಡಿಕೊಂಡೇ ಬಂದಿದ್ದೇನೆ. ಕಂಕುಳಿನ ಮರದಿಂದ ಒಮ್ಮೆ ಅಪ್ಪಿಸಿದ್ದೆ ತಡ ದ್ವಾರದ ಭಟರು ಹೋಗಿದ್ದಾರೆ. ಈಗ ನನ್ನ ದಾರಿ ನಿರಾತಂಕವಾಯಿತು. ನಡೆಯುತ್ತೇನೆ ಆಸ್ಥಾನದ ಒಳಗಡೆಗೆ, ಹೋಗಿ ನೋಡ್ತೇನೆ ಏನು. ಓಹೋ, ಸೇರಬೇಕಾದ ಸ್ಥಳವನ್ನೇ ಸೇರಿದ್ದೀನಿ. ಇದು ಲಂಕೇಶ್ವರನ ಆಸ್ಥಾನ ಹೌದು. ನಾನು ಗುರಿ ಸೇರಿದೆ ಎಂಬ ಸಂತೋಷವನ್ನು ಅನುಭವಿಸುವುದಕ್ಕೆ ಮಾತ್ರ ಇಲ್ಲಿ ಅವಕಾಶ ಇಲ್ಲವಾಗಿದೆ. ನನ್ನ ಪ್ರವೇಶದಿಂದ ಇಲ್ಲಿ ವಿಪರೀತ ಪರಿಣಾಮ ಉಂಟಾದದ್ದು ನನ್ನ ಗಮನಕ್ಕೆ ಬರ್ತಾ ಇದೆ. ಕೆಲವರು ದೊಡ್ಡ ದೇಹದ ರಾಕ್ಷಸರು ಇದ್ದಲ್ಲಿಂದ ಆಸನ ಬಿಟ್ಟು ಹಿಂದೆ ಹಿಂದೆ ಸರಿಯುತ್ತಾ ಇದ್ದಾರೆ. ಕೆಲವರು ಮುಖ ಮುಖ ನೋಡ್ತಾ ಇದ್ದಾರೆ. ನಾನು ಅವರೆಲ್ಲರ ಮುಖವನ್ನು ನೋಡಿದೆ. ಒಂದು ಮುಖದವನಿದ್ದಾನೆ, ಎರಡು ಮುಖದವನಿದ್ದಾನೆ, ಮೂರು ಮುಖದವನಿದ್ದಾನೆ. ಛೇ, ಇದು ಒಳ್ಳೆ ಅವಸ್ಥೆ ಆಯ್ತಲ್ಲ. ರಾವಣನಲ್ಲಿ ಮಾತುಗಳನ್ನಾಡಿ ಉತ್ತರವನ್ನು ಪಡೆದುಕೊಂಡು ಬಾ, ಇದು ನನಗಾಗಿರುವ ಆಜ್ಞೆ. ಈ ದೊಡ್ಡ ಸಭೆಯಲ್ಲಿ ರಾವಣ ಯಾರೋ ನನಗೆ ಅರ್ಥ ಆಗಲಿಲ್ಲ. ಕೆಲವು ತಲೆಗಳ ಈ ರಾಕ್ಷಸರನ್ನು ಕಂಡ್ರೆ ಇವರಲ್ಲಿ ರಾವಣನನ್ನು ಗುರುತಿಸುವುದು ಕಷ್ಟ ಅಲ್ಲ, ಗುರುತಿಸುವುದಕ್ಕೆ ಸಾಧ್ಯ ಅಂತ. ಆದರೂ ಸಹ ನಾನು ನಿಂತುಕೊಂಡು ರಾವಣನನ್ನು ಹುಡುಕಿ ಆಮೇಲೆ ಅವರಲ್ಲಿ ಮಾತುಗಳನ್ನು ಆಡಬೇಕು ಅಂತಂದ್ರೆ ಇದೇನು ಮರ್ಯಾದೆ? ನಾನೇನು ಅಪರಾಧಿ ಅಲ್ಲ. ಇಲ್ಲಿ ಸ್ವಾಮಿ ಕಾರ್ಯಕ್ಕಾಗಿ ಬಂದವನು. ಅಂದ ಮೇಲೆ ನನ್ನನ್ನು ಕರೆದು ಎಲ್ಲಿಂದ ಬಂದೆ ಏನು ಅಂತ ಇವರು ಯಾರಾದರೂ ಕೇಳಬೇಕಾಗಿತ್ತು. ನನಗೊಂದು ಆಸನದ ವ್ಯವಸ್ಥೆಯನ್ನಾದರೂ ಮಾಡಬೇಕಾಗಿತ್ತು. ಎತ್ತರ ಎತ್ತರದ ಜಾಗದಲ್ಲಿ ಕೂತಿದ್ದಾರೆ, ಬಂದವ ಕುಳಿತುಕೊಳ್ಳುವುದಕ್ಕೂ ವ್ಯವಸ್ಥೆ ಇಲ್ಲ, ಯಾಕೆ ಬಂದಿದ್ದಾನೆ ಅಂತ ಕೇಳುವುದಕ್ಕೂ ಇವರು ಸಿದ್ಧರಿಲ್ಲ ಅಂತಂದ್ರೆ ನಾನು ಅಪರಾಧಿ. ಹಾಗೆ ಕೈ ಕಟ್ಟಿ ಈ ಸಭೆಯಲ್ಲಿ ನಿಲ್ಲಲೇನು? ನನಗೆ ಅಪಚಾರ ಅಲ್ಲ ಅದು. ನನ್ನನ್ನು ಕಳಿಸಿದಂತಹ ಸ್ವಾಮಿ ರಾಮಚಂದ್ರನಿಗೆ ಅಪಚಾರ ಹಾಗಾಗಕೂಡದು. ಅದಕ್ಕಾಗಿ ನನ್ನ ಆಸನ ನಾನೇ ನಿರ್ಮಾಣ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನನ್ನ ಬಾಲವನ್ನು ವಿಸ್ತಾರವಾಗಿ ಎತ್ತರಕ್ಕೆ ಬೆಳೆಸಿದ್ದೀರಿ. ಓಹೋ, ಈ ಸಭೆಯಲ್ಲಿ ಯಾರೆಲ್ಲ ಕೂತಿದ್ದಾರೋ ಎತ್ತರ ಎತ್ತರದಲ್ಲಿ ಅವರಿಗಿಂತ ಎತ್ತರಕ್ಕೆ ನನ್ನ ಆಸನ ಸಿದ್ಧವಾಗಿದೆ. ಹಾಗೆ ಅದರ ಮೇಲೆ ಕುಳಿತುಕೊಳ್ಳುತ್ತೇನೆ. ಈಗ ಒಂದು ರೀತಿಯಲ್ಲಿ ವ್ಯವಸ್ಥೆ ಆಯಿತು. ಸುತ್ತಲೂ ನೋಡಿದ್ರೆ ಸಭೆ ಸ್ಥಿತಿ ಹಾಗೇ ಇದೆ. ನನ್ನನ್ನು ಮಾತಾಡಿಸುವವರು ಯಾರೂ ಇಲ್ಲ. ನಾನೇ ಕೇಳಬೇಕಲ್ಲ, ಅಯ್ಯ ಆ ರಾವಣ ಎಂಬ ಸೀತಾಪಹಾರಕ, ಅವನನ್ನು ನೋಡುವುದಕ್ಕಾಗಿ ನಾನು ಬಂದವನು. ಯಾರವನು ಹೇಳ್ತೀರಾ? ಈ ಸಭೆಯಲ್ಲಿ ಎಲ್ಲಿದ್ದಾನವನು ತೋರಿಸ್ತೀರಾ?
ಅಂತೂ ಒಂದು ಕಡೆಯಲ್ಲಿ ಪೀಠ ಹಾಕಿ ಕುಳಿತನೋ ಇಲ್ಲೋ, ಬಹಳ ಅಪಾಯ ಇದೆ. ಈ ಬಾಲ ಮಾತ್ರ ಬೆಳೆದವರಲ್ಲಿ ನಾವು ತಲೆ ಬೆಳೆದವರು ಹೇಗೆ ವ್ಯವಹರಿಸೋರು? ಕೂತ ಮೇಲೆ ಮಾತನಾಡಿಸೋರು, ಏನೋ ಹೇಳ್ತಾ ಇದ್ದಾನೆ. ಬಹುಶಃ ಹೀಗಿರಬೇಕು, ನಮ್ಮ ವಿರೋಧಿ ಪಕ್ಷದಿಂದ ಬಂದವ. ಮಾತನಾಡಿಸೋಣ ಅಂದ್ರೆ ನಮ್ಮನ್ನು ಆಕ್ಷೇಪಿಸ್ತಾ ಇದ್ದಾನೆ. ಇಲ್ಲಿ ಯಾರು ಮಾತನಾಡಿಸುವುದಿಲ್ಲ, ಯಾರು ಆಸನ ಕೊಟ್ಟು ಸತ್ಕರಿಸುವುದಿಲ್ಲ ಅಂತ. ಕೊಡುವಲ್ಲಿವರೆಗೆ ಕಾಯುವುದಕ್ಕೆ ಇವನಿಗೆ ತಾಳ್ಮೆಯೂ ಇಲ್ಲ. ನಾನೇ ಮಾತನಾಡಿಸ್ತೇನೆ. ಮುಗಳು ನಗೆಯನ್ನು ಬೀರಿ ಇವನನ್ನು ಏನು ಮಾಡಿ ಆದರೂ ಮಂಕು ಮರಳು ಮಾಡಿ, ಅಷ್ಟೇನು ಇಲ್ಲ, ಹುಟ್ಟು ಗುಣ ಬಿಟ್ಟು ಹೋಗ್ತದ. ಆದ್ರಿಂದ ಮಾತನಾಡಿಸೋಣ. ಅಯ್ಯ
ಏನಯ್ಯ
ಏನಿದು?
ಮಾಡಿದಾಗ ಇಷ್ಟು ವೇಳೆಯನ್ನು ಇಲ್ಲಿ ಕಳೆದಾಗ ನನಗೆ ಬಹಳ ಯೋಚನೆ ಆಗಿತ್ತು.
ಏನು
ಯಾರು ಮಾತನಾಡಿಸದೇ ಇದ್ರೆ ನಾನು ಬಂದ ಕೆಲಸದ ಗತಿ ಏನು?
ಮಾತನಾಡಿಸಲಿಕ್ಕೆ ತಕ್ಕ ಜನ ಹೌದೋ ಅಲ್ವೋ ಅಂತ ಗೊತ್ತಾಗದೆ ಯಾರು ಮಾತನಾಡಿಸ್ತಾರೆ?
ಅಂತೂ ತಕ್ಕ ಜನವೇ ನನ್ನನ್ನು ಮಾತನಾಡಿಸಿದ್ರಿಂದ ನಾನು ತಕ್ಕ ಜನವಾದೆ ಅಂತ ನನಗೆ ಸಮಾಧಾನ.
ಸಮಾಧಾನ,
ಮಹಾಮಂತ್ರಿ ತಲೆ ಹಣ್ಣಾದವನು.
ಹೌದು,
ನಿನ್ನಲ್ಲಿ ವಿಚಾರವನ್ನು ಹೇಳುವುದರಲ್ಲಿ ನನಗೆ ಸಂತೋಷ ಇದೆ. ನನ್ನ ಆಗಮನದಿಂದ, ನನ್ನ ವ್ಯವಹಾರದಿಂದ ಮುಖಂಡನಾಗುವ ಪ್ರಯತ್ನ ನಾನೇನು ಮಾಡಿದ್ದೇನೆ ಅಂತ ತಿಳಿಬೇಡ.
ಅಲ್ಲ, ಮುಖಂಡನಂತೆ
ನನಗೆ ಆ ಸ್ವಭಾವ ಅಂತ ಇದೆ. ಮುಖಂಡನದ್ದಲ್ಲ, ನನ್ನದೇ ಸ್ವಭಾವ ಅದು. ನಿಮಗೆ ಅತಿಯಾಗಿ ಕಂಡ್ರು ನಾನು ಅದನ್ನು ಬಿಡುವುದಕ್ಕಾಗುವುದಿಲ್ಲ.
ಬಿಡು.
ಆದ್ರೆ ನನ್ನ ಯಾರು ಅನ್ನುವುದನ್ನು ತಿಳಿಯುವ ನಿನ್ನ ಕುತೂಹಲ ಇದೆ ನೋಡು, ಅದು ಬಹಳ ಮುಖ್ಯವಾಗಿ ನನಗೂ ಬೇಕಾದ್ದೆ.
ಹೌದು, ನೀನು ಯಾರು
ಅಯ್ಯ?
ನೀನು ಏನು?
ನಾನು ಯಾರು ಏನು ಅಂತ ಹೇಳುವಾಗ ಹೇಳುವ ಹೊತ್ತಿಗೆ ನಿಮ್ಮನ್ನು ಒಂದು ವಿಷಯದ ಕಡೆಗೆ ಆಕರ್ಷಿಸುವುದು ಒಳ್ಳೆಯದು. ಯಾಕೆಂದ್ರೆ ಪರಿಚಯ ಸ್ಪಷ್ಟವಾದೀತು, ನನಗೂ ಸುಲಭ ಆದೀತು.
ಅಂತ ನಮ್ಮ ಸಂಬಂಧ ಇಲ್ಲದೆ ನಿನಗೆ ಪರಿಚಯ ಹೇಳಿಕ್ಕೆ ಬರೋದಿಲ್ಲ.
ಆ ದಾರಿ ನಿಮಗೆ ಅನುಕೂಲ ಅಂತ ನಾನು ಯೋಚನೆ ಮಾಡುವುದು.
ಆಗ್ಲಪ್ಪ, ನನಗೆ ಪ್ರತಿಕೂಲ ಆಗದೆ ಇದ್ರೆ ನಮಗೆ ಅನುಕೂಲ.
ಪಂಚವಟಿ ಪ್ರದೇಶದಲ್ಲಿ ಶೂರ್ಪನಖ ಎಂಬ ಒಬ್ಬಳು ರಾಕ್ಷಸಿ ವಾಸವಾಗಿದ್ದು ರಾಮನ ಮುಂಭಾಗದಲ್ಲಿ ಅತಿಕ್ರಮವಾಗಿ ನಡೆದದರ ಪರಿಣಾಮವಾಗಿ ನಾಸಾಚ್ಛೇದದ ಶಿಕ್ಷೆಗೆ ಗುರಿಯಾದಳಂತೆ.
ಯಾರು ಶಿಕ್ಷೆ ಕೊಟ್ಟರು?
ಶ್ರೀರಾಮಚಂದ್ರ.
ಹಾಗಾದ್ರೆ ಹೌದು,
ಹೌದು. ಅವಳಿಗೆ ಯಾವ ಶ್ರೀರಾಮಚಂದ್ರ ಶಿಕ್ಷೆ ಕೊಟ್ಟನೋ, ಅವಳ ಕಡೆಯಿಂದ ಬಂದಂತಹ ಕರದೂಷಣಾದಿಗಳನ್ನು ಯಾರು ನಾಶ ಮಾಡಿದರೋ, ಆ ಮಹಾನುಭಾವನಾದ ಶ್ರೀರಾಮಚಂದ್ರನ ಕಡೆಯಿಂದ ಬಂದ ದೂತನು ನಾನಾಗಿದ್ದೇನೆ.
ಹಾಗಾದ್ರೆ ಸೂರ್ಪನಕ್ಕೆ ಕರ್ಣನಾಸ ಛೇದನ ಮಾಡಿದ ರಾಮ, ಕೇಳುವುದಕ್ಕೆ ಬಂದ ಕರದೂಷಣಾದಿಗಳನ್ನು ಕೊಂದ ರಾಮ.
ರಾಮ ನನ್ನ ಒಡೆಯ.
ಇಲ್ಲಪ್ಪ, ಅವನ ಕಡೆಯ
ದೂತ.
ಮತ್ತೆ ಯಾಕೆ ಇಷ್ಟ ಇಲ್ಲ?
ಏನಾಯ್ತು?
ಎದ್ದು ನಿಲ್ಲು, ಕೈ ಮುಗಿ ಮಾತಾಡು.
ಮಾತಾಡುವುದು ನನಗೊಂದು ಅನುಮಾನ ಇದೆ.